ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು, ಆರೋಗ್ಯ ಸಂದೇಶ, ಮಕ್ಕಳಿಗೆ ನೀತಿ ಕಥೆಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ.
ನನ್ನ ಬಲವೇ ಶಾಶ್ವತವಾಗಿ ನಿನ್ನ ಪ್ರೀತಿ, ಶ್ರೇಷ್ಠವಾಗಿ ನಿನ್ನ ಪ್ರೀತಿ ಯಹೋವನೇ.
ಸಂದೇಶವನ್ನು ಕೇಳೋಣ.
ನಿನ್ನೆ ನಾವು ಈ ಪಿತ್ತ ಜನಕಾಂಗದ ಬಗ್ಗೆ, ಅದರ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳಿದ್ವಿ. ಇವತ್ತು ಈ ಪಿತ್ತ ಜನಕಾಂಗ ಏನಾದರೂ ಡ್ಯಾಮೇಜ್ ಆಗಿದರೆ ಅದು ಯಾರಿಂದ ನಾವು ಪಿತ್ತ ಜನಕಾಂಗವನ್ನು ದಾನ ಮಾಡಬಹುದು ಅಂತ ನೋಡೋಣ. ಈ ಪಿತ್ತಜನಕಾಂಗವನ್ನು ದಾನ ಮಾಡುತ್ತಾರೆ ಎಂಬುದನ್ನು ಅವಲಂಬಿಸಿಕೊಂಡು ಪಿತ್ತಜನಕಾಂಗದ ಕಸಿಯಲ್ಲಿ ಎರಡು ವಿಧಗಳು ಇವೆ. ಒಂದು, ಮರಣ ಹೊಂದಿರುವ ವ್ಯಕ್ತಿಯ ಪಿತ್ತಜನಕಾಂಗವನ್ನು ಕಸಿ ಮಾಡುವುದು, ಅಂದರೆ ವ್ಯಕ್ತಿಯ ಮೆದಳು ಮರಣ ಹೊಂದಿದ್ದು ಪಿತ್ತಜನಕಾಂಗವು ಇನ್ನೂ ಜೀವಂತ ಇರುವ ವ್ಯಕ್ತಿ. ಇದಕ್ಕೆ DDLT ಪ್ರಕ್ರಿಯೆ ಎಂದು ಹೆಸರು, ಅಂದರೆ ಡಿಸೀಸ್ಡ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ಸಮಾಜದಲ್ಲಿ ಈ ಬಗ್ಗೆ ಹೆಚ್ಚು ಅರಿವು ಇಲ್ಲದೇ ಇರುವ ಕಾರಣ ಈ ವಿಧದಲ್ಲಿ ದಾನ ಪಡೆಯುವ ಪ್ರಕರಣಗಳು ಬಹಳ ಕಡಿಮೆ ಎಂದು ಹೇಳಬಹುದು. ಇಂತಹ ಸಂದರ್ಭದಲ್ಲಿ ರೋಗಿಯ ಹತ್ತಿರದ ಸಂಬಂಧಿ ಒಬ್ಬರು ದಾನಿಯಾಗುತ್ತಾರೆ. ದಾನಿಯ ಪಿತ್ತಜನಕಾಂಗದ ಒಂದು ಭಾಗವನ್ನು ತೆಗೆದು ರೋಗಿಯ ಪಿತ್ತಜನಕಾಂಗಕ್ಕೆ ಜೋಡಿಸುತ್ತಾರೆ. ಇದಕ್ಕೆ LDLT ಅಂದರೆ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ವಿಧಾನ ಎಂದು ಹೆಸರು. ಅನೇಕ ಗಂಟೆಗಳ ಅವಧಿಯ ಮತ್ತು ಒಂದು ದೊಡ್ಡ ವೈದ್ಯಕೀಯ ತಂಡದ ಸಂಯೋಜನೆಯೇ ಈ ದೊಡ್ಡ ಮತ್ತು ಸಂಕೀರ್ಣ ವಿಧದ ಶಸ್ತ್ರಚಿಕಿತ್ಸೆಯನ್ನು 1963 ಮೊದಲು ನಡೆಸಲಾಯಿತು. ಆ ಬಳಿಕ ಕಳೆದ ಕೆಲವು ದಶಕಗಳಲ್ಲಿ ಈ ಶಸ್ತ್ರಚಿಕಿತ್ಸೆಯಲ್ಲಿ ಅನೇಕ ರೀತಿಯ ಸುಧಾರಣೆಗಳು ಆಗಿದ್ದು ಶಸ್ತ್ರಚಿಕಿತ್ಸೆಯ ಯಶಸ್ಸಿನ ದರವು 90%ಗಿಂತಲೂ ಹೆಚ್ಚಾಗಿದೆ. ಶಸ್ತ್ರಚಿಕಿತ್ಸೆಯ ಅನಂತರ ರೋಗಿಯ ಜೀವಿತಾವಧಿ ಹೆಚ್ಚಿರುವುದಷ್ಟದೇ ಅಲ್ಲದೆ ಆತನ ಜೀವನದ ಗುಣಮಟ್ಟದಲ್ಲಿಯೂ ಒಳ್ಳೆಯ ಸುಧಾರಣೆಗಳು ಆಗುತ್ತವೆ. ರೋಗಿಯು ಇಮ್ಯುನೋ ಸೆಪ್ರೆಸಿಸ್ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗುವುದು ಮತ್ತು ಕಸಿ ಮಾಡಿದ ವೈದ್ಯಕೀಯ ತಂಡದ ಸತತ ಮತ್ತು ನಿಯಮಿತ ಅನುಸರಣೆಯಲ್ಲಿ ಇರಬೇಕಾಗುತ್ತದೆ. ಶುಚಿತತ್ವಕ್ಕೆ ಸಂಬಂಧಿಸಿದಂತೆ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಸೋಂಕಿನಿಂದ ದೂರ ಇರಬೇಕಾಗುತ್ತದೆ. ಪಿತ್ತಜನಕಾಂಗವನ್ನು ಕಸಿ ಮಾಡಿಕೊಂಡ ಬಳಿಕ ಕಸಿ ಮಾಡಿಕೊಂಡ ವ್ಯಕ್ತಿಯು ಒಂದು ಹೊಸ ಪ್ರಯೋಜನಕಾರಿ ಬದುಕನ್ನು ಪಡೆಯುತ್ತಾನೆ. ಧನ್ಯವಾದಗಳು.
ಈಗ ನಮ್ಮ ಬಾನಲಿ ಬೋಧಕರಾದಂಥ ಸುರೇಂದ್ರ ರವರಿಂದ ದೇವರ ವಾಕ್ಯವನ್ನು ಕೇಳೋಣ.
ಕಹಿಯು ನಿಮ್ಮನ್ನು ಕೊಲ್ಲಲು ಬಿಡಬೇಡಿ, ಭಾಗ 2. ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಂಧಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ ವಾಯ್ಸ್ ಆಫ್ ಹೋಪ್ ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವಾಗೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂಥ ಶಿರೋನಾಮೆಯು ಕಹಿಯು ನಿಮ್ಮನ್ನು ಕೊಲ್ಲಲು ಬಿಡಬೇಡಿ, ಭಾಗ 2 ವಿಷಯವನ್ನು ಕುರಿತು ಧ್ಯಾನ ಮಾಡಿಕೊಳ್ಳೋಣ. ನಾವು ಮೊದಲನೇ ಭಾಗದಲ್ಲಿ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಕಹಿಯು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಎಷ್ಟರ ಮಟ್ಟಿಗೆ ಅದನ್ನು ಸ್ವೀಕರಿಸುತ್ತೇವೆ ಅಥವಾ ಅದನ್ನು ನಾವು ತಿರಸ್ಕರಿಸುತ್ತೇವೆ ಎಂಬುದಾಗಿ. ಸಿಹಿ ಎಂದರೆ ಎಲ್ಲರಿಗೂ ಸಹ ಇಷ್ಟ, ಕಹಿ ಯಾರಿಗೂ ಸಹ ಇಷ್ಟವಿಲ್ಲ. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಸಿಹಿಯಾಗಿರಬೇಕೆಂದು ನಾವು ಬಯಸುತ್ತೇವೆ. ಕಹಿಯ ಬದುಕನ್ನು ಎಂದಿಗೂ ಸಹ ನಾವು ಬಯಸುವುದಿಲ್ಲ. ಕಹಿ ನಮ್ಮ ಜೀವನದಲ್ಲಿರಬಹುದು, ನಮ್ಮ ಕೆಲಸದಲ್ಲಿರಬಹುದು ಮತ್ತು ನಮ್ಮ ಸಂಸಾರದಲ್ಲಿರಬಹುದು ಹಾಗೂ ಸಂಬಂಧದಲ್ಲಿರಬಹುದು. ಹಾಗೆಯೇ ಕಹಿಯನ್ನು ನಾವು ಯಾವಾಗಲೂ ಸಹ ಸಂಪೂರ್ಣವಾಗಿ ತೊಡೆದಾಕಬೇಕಾಗಿದೆ. ಆ ಕಹಿ ಎಂಬ ದ್ವೇಷವು ನಮ್ಮನ್ನು ಸುಡುತ್ತದೆ ಮತ್ತು ನಮ್ಮ ಸುತ್ತಮುತ್ತಲಿರತಕ್ಕಂಥ ಎಲ್ಲರನ್ನ ಅದು ನಾಶ ಮಾಡುತ್ತದೆ. ಆಗಿರುವಾಗ ಆ ಕಹಿಯ ಅನುಭವವನ್ನು ಅನುಭವಿಸಿದಂಥ ವ್ಯಕ್ತಿಯ ಬಗ್ಗೆ ನಾವು ಮೊದಲನೆಯ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಆತನು ಅಹಿತೋಪೇಲನು ಎಂಬ ವಿಷಯವನ್ನು ಕುರಿತು. ಅಹಿತೋಪೇಲನು ದಾವಿದನ ಸಲಹೆಗಾರನಾಗಿದ್ದನು, ಮಂತ್ರಿಯಾಗಿದ್ದನು ಮತ್ತು ಆತನು ಉತ್ತಮವಾದಂಥ ಆಡಳಿತಗಾರನೂ ಆಗಿದ್ದನು ಎಂಬುದು ಸಹ ಸತ್ಯವೇದದಲ್ಲಿ ತಿಳಿಸುತ್ತದೆ. ಹಾಗಿರುವಾಗ ಅಹಿತೋಪೇಲನು ಯಾಕೆ ದಾವಿದನನ್ನು ಅಷ್ಟು ದ್ವೇಷವನ್ನು ಮಾಡಿದನು? ಅದಕ್ಕೆ ಮುಖ್ಯವಾದಂಥ ಕಾರಣ ಇರಬೇಕಲ್ಲವೇ? ಖಂಡಿತವಾಗಲೂ ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಆಳವಾಗಿ ದ್ವೇಷವನ್ನು ಮಾಡುವುದಾದರೆ ಅವನಿಗೆ ಹೆಚ್ಚಿನ ನೋವು ಉಂಟಾಗಿರಬಹುದು, ಅಥವಾ ಅವರ ಕುಟುಂಬದ ಬಗ್ಗೆ ಸೇಡಾಗಿರಬಹುದು. ಅದರಿಂದ ಅವನು ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಸಮಯವನ್ನು ಕಾಯುತ್ತಿರಬಹುದು. ಹಾಗೆಯೇ ಅಹಿತೋಪೇಲನು ಆ ಒಂದು ಸಮಯಕ್ಕಾಗಿ ಕಾಯುತ್ತಿದ್ದಾನೆ, ದಾವಿದನ ಮೇಲೆ ಸೇಡು ತೀರಿಸಿಕೊಳ್ಳಲು. ಯಾಕೆ ಅಹಿತೋಪೇಲನು ಅಷ್ಟು ದ್ವೇಷವನ್ನು ದಾವಿದನ ಮೇಲೆ ಸಾಧಿಸ್ತಾ ಇದ್ದಾನೆ? ಪ್ರೇರೆ, ಇದು ಬಹಳ ಮುಖ್ಯವಾದಂಥ ಒಂದು ಅಂಶವಾಗಿದೆ. ಆದ್ದರಿಂದ ನಾವು ಈ ಯಾವ ವಿಷಯಕ್ಕಾಗಿ ಅಹಿತೋಪೇಲನು ದಾವಿದನನ್ನು ದ್ವೇಷ ಮಾಡುತ್ತಿದ್ದಾನೆ ಮತ್ತು ಕೊಲ್ಲಲು ಸಂಚು ಹೂಡುತ್ತಿದ್ದಾನೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಅಹಿತೋಪೇಲನು ತನ್ನ ಜೀವನವನ್ನು ಏಕೆ ಕೊನೆಗಾಣಿಸಿಕೊಂಡನು? ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ 2 ಸಾಮುವೇಲ 17:23 ಅಹಿತೋಪೇಲನು ಅವನ ಸಲಹೆಯನ್ನು ತಿರಸ್ಕರಿಸಲಾಗಿದೆ ಎಂದು ತಿಳಿದಾಗ ಅವನು ಮನೆಗೆ ಹೋಗಿ ನೇಣು ಹಾಕಿಕೊಂಡು ಸತ್ತನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದಾವಿದನ ಮೇಲೆ ಆಕ್ರಮಣ ಮಾಡುವ ವಿಳಂಬವು ತನ್ನ ಸೈನ್ಯವನ್ನು ಮತ್ತೆ ಜೋಡಿಸಲು, ಅವನ ಸಿಂಹಾಸನವನ್ನು ಮರಳಿ ಪಡೆಯಲು ದಾವಿದನಿಗೆ ಅವಕಾಶ ನೀಡುತ್ತದೆ ಎಂದು ಅಹಿತೋಪೇಲನು ಅರಿತುಕೊಂಡನು. ತನ್ನ ಆಲೋಚನೆಯು ಸಂಭವಿಸದಿದ್ದಾಗ ಅಹಿತೋಪೇಲನು ದೇಶದ್ರೋಹಿ ಎಂದು ಬಹಿರಂಗಗೊಳ್ಳುತ್ತದೆ ಎಂಬುದಾಗಿ, ಅವನ ಮೇಲೆ ಬರಲಿರುವ ಶಿಕ್ಷೆ ಮತ್ತು ಅವನ ಕುಟುಂಬದ ಮೇಲೆ ಆಗುವ ಅವಮಾನ ಮತ್ತು ಅವಮಾನದ ಆಲೋಚನೆಯನ್ನು ಅವನು ತಡೆಯಲಾಗಲಿಲ್ಲ. ಅವನ ಖಿನ್ನತೆಯ ಸ್ಥಿತಿಯಲ್ಲಿ ಅವನು ಇಸ್ಕರಿಯುತ ಯೂದನಂತೆ ಆತ್ಮಹತ್ಯೆ ಮಾಡಿಕೊಂಡನು. ದಾವಿದನು ಮಾಡಿದ ದ್ರೋಹ ಮತ್ತು ಅವನ ಕುಟುಂಬದ ವಿರುದ್ಧ ಮಾಡಿದ ಪಾಪಗಳ ಬಗ್ಗೆ ಅಹಿತೋಪೇಲನು ಕಹಿಯಾಗಿದ್ದನು. ರಾಜನು ಅವನೊಂದಿಗೆ ದೂರವಾಗಿದ್ದಾನೆ ಮತ್ತು ಪರಿಣಾಮಗಳಿಲ್ಲದೆ ಬದುಕುತ್ತಿದ್ದಾನೆ ಎಂದು ಸಹ ಅವನು ಭಾವಿಸಿದನು. ಅವನು ಗಿಲೋವಿಗೆ ಹಿಂದಿರುಗಿದ ಕಾರಣ ದೇವರು ಈಗಾಗಲೇ ದಾವಿದನೊಂದಿಗೆ ಹೇಗೆ ವ್ಯವಹರಿಸಿದ್ದಾನೆ ಆತನಿಗೆ ತಿಳಿದಿರಲಿಲ್ಲ. ದಾವಿದನು ತಾನು ಮಾಡಿದ ತಪ್ಪಿಗೋಸ್ಕರವಾಗಿ ಪಶ್ಚಾತ್ತಾಪವನ್ನು ಪಟ್ಟು ದೇವರ ಮುಂದೆ ಆತನು ಅರಕೆಯ ಮಾಡಿಕೊಂಡು ಹೊಸ ಜೀವನವನ್ನು ನಡೆಸುತ್ತಿದ್ದನು ಎಂಬುದಾಗಿ ಅಹಿತೋಪೇಲನಿಗೆ ತಿಳಿದಿರಲಿಲ್ಲ. ನಾಥಾನ್ ಅವನನ್ನು ಹೇಗೆ ಎದುರಿಸಿದನು ಮತ್ತು ದಾವಿದನ ದೇವರ ಮುಂದೆ ಸಂಪೂರ್ಣವಾಗಿ ಮುರಿದು ಹೋದನು ಎಂಬುದಾಗಿ ಸಹ ನಾವು ಸತ್ಯವೇದದಲ್ಲಿ ಓದಿದ್ದೇವೆ. ಅವರ ಸ್ನೇಹ ಕೊನೆಗೊಂಡ ಕಾರಣ, ಅಂದರೆ ಅಹಿತೋಪೇಲ್ ಮತ್ತು ದಾವಿದನ ಸ್ನೇಹ ಕೊನೆಗೊಂಡ ಕಾರಣ ಆಧ್ಯಾತ್ಮಿಕ ಸಂಕಟ ಮತ್ತು ಪಶ್ಚಾತ್ತಾಪವನ್ನು ನೋಡಿರಲಿಲ್ಲ. ದೇವರು ದಾವಿದನನ್ನು ಕ್ಷಮಿಸಿದ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ. ಅಹಿತೋಪೇಲನಿಗೆ ಈ ಘಟನೆಗಳ ಬಗ್ಗೆ ತಿಳಿದಿದ್ದರೆ ಅವನು ತನ್ನ ದ್ವೇಷದ ಬೆಂಕಿಯನ್ನು ತಣ್ಣಗಾಗಿಸಬಹುದಾಗಿತ್ತು ಎಂದು ದಾವಿದನಿಗೆ ತಿಳಿದಿತ್ತು. ಆದರೆ ಅಹಿತೋಪೇಲ್ ಗಿಲೋವಿನಲ್ಲಿಯೇ ಇದ್ದನು. ದಾವಿದನ ಈ ಪರಿವರ್ತನೆ ಮತ್ತು ಧ್ಯೇಯ ಅವನನ್ನು ಪುನಃಸ್ಥಾಪನೆ ಮಾಡಿದ ಬಗ್ಗೆ ಅವನಿಗೆ ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಕೋಪದ ಜ್ವಾಲೆಗಳು ನಿಧಾನವಾಗಿ ಸುಟ್ಟು ಹೋಯಿತು. ಅದು ಒಬ್ಬ ದೊಡ್ಡ ಬುದ್ಧಿವಂತನನ್ನು ಒಂದು ಸಣ್ಣ ಮನುಷ್ಯನಾಗಿ ತಿರುಚಿದ ಕಹಿಯನ್ನುಂಟು ಮಾಡಿತು. ಅವನ ಈ ಆಲೋಚನೆಗಳು ನೆರವೇರದೇ ಇರುವುದನ್ನು ನೋಡಿದಾಗ ಅವನು ಬದುಕಲು ಏನೂ ಉಳಿದಿಲ್ಲ ಎಂದು ಅವನು ತಿಳಿದು ತನ್ನನ್ನು ತಾನೇ ಕೊಂದುಕೊಂಡನು. ಅಹಿತೋಪೇಲನು ಮುಂದೆ ಉತ್ತಮ ಭವಿಷ್ಯವನ್ನು ಹೊಂದಿದ್ದನು, ಆದರೆ ಕ್ಷಮಿಸದಿರುವುದು ಅವನ ಭವಿಷ್ಯವನ್ನು ಹಾಳು ಮಾಡಿತು. ಅವನು ದಾವಿದನನ್ನು ಕ್ಷಮಿಸಿದರೆ ಅಹಿತೋಪೇಲನ ಅಂತ್ಯವು ಅಷ್ಟು ದುಃಖಕರವಾಗುತ್ತಿರಲಿಲ್ಲ. ದೇವರ ಉದ್ದೇಶವು ಅದನ್ನು ಪ್ರತಿನಿಧಿಸುವ ಮನುಷ್ಯನಿಗಿಂತ ಯಾವಾಗಲೂ ದೊಡ್ಡದಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಹಿತೋಫೆಲನು ಅವರ ಕಾಲದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದನು. ಆದರೆ ಅನ್ಯಾಯದ ನೆನಪುಗಳು ತನ್ನ ಸಂಪೂರ್ಣ ದಿಗಂತಕ್ಕೆ ಅಂದರೆ ಅಂತ್ಯಕ್ಕೆ ಅವನು ಅವಕಾಶ ಮಾಡಿಕೊಟ್ಟನು. ದೇವರು ದಾವಿದನನ್ನು ಕ್ಷಮಿಸಿದ್ದರು ಅಹಿತೋಫೆಲನ್ನು ಕ್ಷಮಿಸಲು ಸಾಧ್ಯವಾಗಲಿಲ್ಲ. ದಾವಿದನಿಗೆ ಉಂಟಾದ ಪರಿಣಾಮಗಳು ಭೀಕರವಾದವು. ಆದರೆ ಅಹಿತೋಫೆಲನ ಅಂತ್ಯವು ಕೆಟ್ಟದಾಗಿತ್ತು. ತ್ವರಿತವಾಗಿ ಕ್ಷಮಿಸುವುದು ಕಷ್ಟ, ಆದರೆ ನಾವು ವೇಗವಾಗಿ ಹೋಗುವುದು ಉತ್ತಮ. ಪ್ರಿಯರೇ, ಅಹಿತೋಫೆಲನು ಇದ್ದಕ್ಕಿದ್ದಂತೆ ತನ್ನ ಅತ್ಯುತ್ತಮ ಸ್ನೇಹಿತನ ಮೇಲೆ ದ್ವೇಷಿಯಾಗಿ ತಿರುಗಲು ಕಾರಣವೇನು? 2 ಸಾಮುವೇಲ 11:3 ಹಾಗೂ 2 ಸಾಮುವೇಲ 23:44 ಈ ಆಪ್ತ ಸ್ನೇಹಿತ ಮತ್ತು ದಾವಿದನ ಆತ್ಮ ವಿಶ್ವಾಸ ಹೇಗೆ ದ್ರೋಹ ಎಂದು ತಿಳಿಯುವುದು ಕಷ್ಟ. ಆದರೆ ದೇವರ ವಾಕ್ಯವು ಕೆಲವು ಪ್ರಬುದ್ಧ ಮಾಹಿತಿಯನ್ನು ಬಹಿರಂಗಪಡಿಸುತ್ತದೆ. ಜನರು ಕಹಿ ಮನೋಭಾವವನ್ನು ಬೆಳೆಸಿಕೊಳ್ಳಲು ಯಾವಾಗಲೂ ಒಂದು ಕಾರಣ ಇದ್ದೇ ಇರುತ್ತದೆ. ಅದು ನಿಂದನೆ, ಅವಮಾನ, ದೌರ್ಜನ್ಯ ಅಥವಾ ಅಪೇಕ್ಷಿಸದ ಪ್ರೀತಿಯಾಗಿರಬಹುದು. ಅನೇಕ ಕಾರಣಗಳಿರಬಹುದು. ದಾವಿದನನ್ನು ದ್ವೇಷಿಸಲು ಅಹಿತೋಫೆಲನಿಗೆ ಒಂದು ಬಲವಾದ ಕಾರಣವಿದೆ. ಅದು ಯಾವ ಕಾರಣ? 2 ಸಾಮುವೇಲ 11:3 ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ. ಆ ಸ್ತ್ರೀಯು ಬಹು ರೂಪವುಳ್ಳವಳಾಗಿದ್ದಳು. ಆಗ ದಾವಿದನು ಆ ಸ್ತ್ರೀ ಯಾರೆಂದು ಕೇಳುವುದಕ್ಕೆ ಕಳಿಸಿದಾಗ, ಒಬ್ಬನು ಅವಳು ಇತ್ತಿಯನಾದ ಉರಿಯನ ಹೆಂಡತಿಯಾಗಿರುವ ಎಲಿಯಾಮನ ಮಗಳಾದ ಬೆತ್ಸೆಬೆಯಲ್ಲವೋ ಅಂದನು. ಈ ದುಃಖದ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು ಎಲಿಯಾಮ್ ಯಾರೆಂದು ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ. 2 ಸಾಮುವೇಲ 23:34 ನಾವು ದಾವಿದನ ಪ್ರಬಲ ಪುರುಷರ ಪಟ್ಟಿಯನ್ನು ನೋಡುವಾಗ ಕೊನೆಯ ಭಾಗದ ಸಮಯದಲ್ಲಿ ಮಾಕಾ ಊರಿನ ಅಸಹ್ಯ ಮಗನಾದ ಎಲಿಫೆಲೆಟನು ಗಿಲೋವಿನ ಅಹಿತೋಫೆಲನ ಮಗನಾದಂಥ ಎಲಿಯಾಮನು ಮತ್ತು ಉರಿಯನು ದಾವಿದನ ಸೈನಿಕರಲ್ಲಿ ಅವರು ರಣವೀರರಾಗಿದ್ದರು. ಎಲಿಯಾಮನು ಅಹಿತೋಫೆಲನ ಮಗನಾಗಿದ್ದನು. ಬೆತ್ಸೆಬೆಯು ಎಲಿಯಾಮನ ಮಗಳಾಗಿದ್ದಳು, ಅಂದರೆ ಅಹಿತೋಫೆಲನ ಮೊಮ್ಮಗಳಾಗಿದ್ದಳು. ಅಹಿತೋಫೆಲನು ಬೆತ್ಸೆಬೆಳ ಅಜ್ಜನಾಗಿದ್ದನು. ಅರಸನಾದ ದಾವಿದನು ಬೆತ್ಸೆಬೆಯೊಂದಿಗೆ ಮಾಡಿದ ಈ ಕೃತ್ಯದಿಂದ ಅವನ ಕುಟುಂಬವು ಸಂಪೂರ್ಣವಾಗಿ ಸರ್ವನಾಶವಾಯಿತು. ಬೆತ್ಸೆಬೆಯೊಂದಿಗಿನ ಈ ವ್ಯಭಿಚಾರ ಮತ್ತು ಉರಿಯನ ಕೊಲೆ ಮಾಡಿಸಿದ ರೀತಿಯು ತೀವ್ರವಾದಂಥ ತಿರಸ್ಕಾರ ಮತ್ತು ಹತಾಶೆಯಿಂದ ಅಹಿತೋಫೆಲನು ದಾವಿದನ ಮೇಲೆ ಕೋಪಗೊಂಡನು. ಉರಿಯ ಸತ್ತು ಸಮಾಧಿಯಲ್ಲಿದ್ದನು. ಅವನ ಸುಂದರ ಹೆಂಡತಿಯಾದ ಬೆತ್ಸೆಬೆಳನ್ನು ಮೋಹಿಸಲಾಯಿತು. ಕೋಪಗೊಂಡ ಅಹಿತೋಫೆಲನು ದಾವಿದನನ್ನು ಬಿಟ್ಟು ಕತ್ತೆಗೆ ತಡಿ ಹಾಕಿ ಗಿಲೋವದಲ್ಲಿನ ತನ್ನ ಮನೆಗೆ ಹಿಂದಿರುಗಿದನು. ದಾವಿದನು ಅಹಿತೋಫೆಲನ ಮತ್ತು ಅವನ ಕುಟುಂಬಕ್ಕೆ ಮಾಡಿದ ದ್ರೋಹವನ್ನು ಸಹಿಸಿಕೊಳ್ಳುವುದೆಷ್ಟು ಕಷ್ಟಕರವಾದಂಥ ಸಂಗತಿಯಾಗಿದೆ. ಅಹಿತೋಫೆಲನು ಗೌರವ ಮತ್ತು ಬೇಸರವಿಲ್ಲದೆ ಸೇವೆ ಸಲ್ಲಿಸಿದ್ದಾನೆ. ತನ್ನ ಮಗನನ್ನು ಹೋರಾಟಕ್ಕೆ ಕೊಟ್ಟಿದ್ದನು ಮತ್ತು ಅವನ ಅಳಿಯನನ್ನು ಸಹ ಕೊಟ್ಟಿದ್ದನು, ಯಾಕೆಂದರೆ ಉರಿಯನು ದಾವಿದನ ಪ್ರಬಲ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದನು. ದಾವಿದನ ಕಹಿ ಪಶ್ಚಾತ್ತಾಪದ ನಂತರ ಕತೆ ಅಹಿತೋಫೆಲನ ಹೃದಯವನ್ನು ಗಟ್ಟಿಗೊಳಿಸಿತು. ಅವನ ಕಣ್ಣೀರು ಸತ್ತ ಉರಿಯನನ್ನು ಮರಳಿ ತರಬಹುದೇ? ಖಂಡಿತವಾಗಿಯೂ ಇಲ್ಲ. ಮೋಹಗೊಳಿಸಿದ ಹುಡುಗಿಯ ಆತ್ಮದಿಂದ ಕಣ್ಣೀರು ಕಳಂಕವನ್ನು ತೆಗೆದುಹಾಕಬಹುದೇ? ಎಂದಿಗೂ ಸಾಧ್ಯವಿಲ್ಲ. ಈ ಘಟನೆಗಳು ಸಂಭವಿಸಿದ 10 ವರ್ಷಗಳ ನಂತರ ಅಹಿತೋಫೆಲ್ ಅಬ್ಸಲೋಮನ ವಿಶ್ವಾಸಘಾತುಕತನವನ್ನು ಕೇಳಿದಾಗ ಅವನು ಅದನ್ನು ಪಡೆಯುವ ಅವಕಾಶವನ್ನು ನೋಡಿದನು. ಅಹಿತೋಫೆಲ್ ಈ ಘಟನೆಯನ್ನು ಅನುಭವಿಸಿದ್ದಾನೆಂದು ಅಬ್ಸಲೋಮನಿಗೆ ತಿಳಿದಿತ್ತು. 2 ಸಾಮುವೇಲ 15:2 ಓದಿದ್ದೇವೆ, ಅಬ್ಸಲೋಮ್ ಮತ್ತು ಅಹಿತೋಫೆಲನು ಗಿಲೋವಿನಿಂದ ಬರಹೇಳಿ ಕಳುಹಿಸಿದನು ಮತ್ತು ಅವನ ಪಿತೂರಿಯು ಬಹಳ ಬಲವಾಗಿತ್ತು. ಅವನು ಈಗ ಅಬ್ಸಲೋಮನ ಸಲಹೆಗಾರನಾದನು ಎಂದು ನಾವು ಓದುತ್ತೇವೆ. ಆಗ ಅಬ್ಸಲೋಮ್ ಅಹಿತೋಫೆಲನಿಗೆ, ನಿಮ್ಮ ಸಲಹೆಯನ್ನು ನಮಗೆ ಕೊಡು, ನಾವು ಏನು ಮಾಡಬೇಕು ಎಂಬುದಾಗಿ ಕೇಳುವಾಗ, ಈ ವಾಕ್ಯವು 2 ಸಾಮುವೇಲ 16:20 ಆತನು ಉತ್ತಮ ಸಲಹೆಯನ್ನು ಕೊಡುತ್ತಾನೆ ದಾವಿದನ ಉಪಪತ್ನಿಯರನ್ನು ಕೂಡುವಂತೆ. ನಿಮ್ಮ ವಿರುದ್ಧ ಯಾರಾದರೂ ಈ ರೀತಿಯಾಗಿ ತಪ್ಪು ಮಾಡಿದರೆ ನೀವು ಪ್ರತಿಕ್ರಿಯಿಸಲು ಎರಡು ಕ್ರಿಯೆಗಳಿವೆ. ಒಂದು ನೀವು ಸಿಡಿದೇಳುವುದು, ಇನ್ನೊಂದು ತಣ್ಣಗಾಗುವುದು. ಜನರು ತಮ್ಮ ಕೋಪವನ್ನು ನಿಭಾಯಿಸುವ ಬದಲು ಅವರು ಅಂತಿಮವಾಗಿ ಸ್ಫೋಟಗೊಳ್ಳುತ್ತಾರೆ. ಅದೇ ರೀತಿ ಅಹಿತೋಫೇಲನ್ನು ಸ್ಫೋಟಗೊಂಡನು. ಸೇಡು 10 ವರ್ಷಗಳಿಂದ ಅವನು ಕಾಯುತ್ತಿದ್ದನು. ಈ ಕಹಿಯು ಒಂದು ದೊಡ್ಡ ಕ್ಯಾನ್ಸರ್ನಂತೆ ಬೆಳವಣಿಗೆ ಹೊಂದಿ ಕೊನೆಗೆ ಅವನನ್ನೇ ಕೊಂದಿತು. ಬೆತ್ಸೆಬೆ ಮೇಲೆ ಮೋಹ ಮತ್ತು ಉರಿಯನನ್ನು ಕೊಂದಿದ್ದಕ್ಕಾಗಿ ದಾವಿದನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಭರವಸೆಯಲ್ಲಿ ಅಹಿತೋಫೇಲ್ ತೀರ್ಪನ್ನು ಸಮಿಸಲಾಗದ ದೋಷವನ್ನು ಮಾಡಿದನು. ಕಹಿಯು ಅವನ ಆತ್ಮಕ್ಕೆ ಪ್ರವೇಶಿಸಲು ಅವನು ಅನುಮತಿಸಬಾರದಾಗಿತ್ತು. ನೀವು ಅನೇಕ ವರ್ಷಗಳಿಂದ ಯಾರೊಬ್ಬರ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದೀರಾ? ನಿಮ್ಮೊಳಗಿನ ಕ್ಯಾನ್ಸರ್ ಕಹಿ ಬೆಳವಣಿಗೆಯಾಗಲು ಮತ್ತು ನಿಮ್ಮನ್ನು ಕೊಲ್ಲಲು ಅದನ್ನು ಅನುಮತಿಸಬೇಡಿ. ಕಹಿ ಮನೋಭಾವಕ್ಕೆ ಪ್ರತಿರೋಧ ಯಾವುದು? ವಿಮೋಚನಕಾಂಡ 15:23-25 ವಚನದಲ್ಲಿ ನಾವು ಓದುವಾಗ, ಕಹಿಗೆ ಪ್ರತಿರೋಧಿಸುವ ಪರಿಹಾರವೆಂದರೆ ಮರವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನಕಾಂಡ 15:23 ಇಸ್ರಾಯೇಲ್ ಜನರು ಮಾರ ಎಂಬ ಸ್ಥಳಕ್ಕೆ ಬಂದಾಗ ಅದರ ನೀರು ಕಹಿಯಾಗಿರುವುದರಿಂದ ಕುಡಿಯಲು ಸಾಧ್ಯವಿಲ್ಲ ಎಂದು ಅವರು ಕಂಡುಕೊಂಡರು. ಆಗ ದೇವರು ಮೋಶೆಗೆ ಒಂದು ಮರದ ತುಂಡನ್ನು ತೋರಿಸಿದರು. ಅದನ್ನು ಅವನು ನೀರಿಗೆ ಅದ್ದಿದನು, ಅದು ಸಿಹಿಯಾಯಿತು. ಅಂದರೆ ಕಹಿ ಜಗತ್ತಿನಲ್ಲಿ ಎಲ್ಲವೂ ಸಹ ಅದು ದ್ವೇಷವನ್ನು ಸಾಧಿಸುತ್ತದೆ. ಪ್ರಿಯರೇ, ಮೋಶೆಯು ಆ ಮರದ ತುಂಡನ್ನು ನೀರಿಗೆ ಅದ್ದಿದಾಗ ಆ ನೀರು ಸಿಹಿಯಾಯಿತು. ಮರವನ್ನು ಸಿಲುಬೆಯ ರೀತಿಯಲ್ಲಿ ನಾವು ಕಾಣುತ್ತೇವೆ. ಕಹಿ ಜಗತ್ತಿನಲ್ಲಿ ಹಾಕಿದಾಗ ಜೀವನವು ಸಿಹಿಯಾಗುತ್ತದೆ. ಯೇಸುಕ್ರಿಸ್ತನ ಸಿಲುಬೆಯು ದೇವರ ಪ್ರೀತಿಯ ಸಂಕೇತವಾಗಿದ್ದು ಅದು ನಮ್ಮ ಜೀವನದಲ್ಲಿ ಎಲ್ಲ ಕಹಿಗಳನ್ನು ತೊರೆದು ಬಿಡುತ್ತದೆ. ನಾವು ಆತನಲ್ಲಿ ದೇವರ ನೀತಿಯಾಗುವಂತೆ ದೇವರು ಪಾಪವನ್ನರಿಯದ ಆತನನ್ನು ನಮಗೋಸ್ಕರ ಪಾಪವಾಗಿ ಮಾಡಿದನು. ಹೆಚ್ಚಿನ ತಪ್ಪುಗಳನ್ನು ಕ್ಷಮಿಸಲು ದೇವರು ನಮ್ಮನ್ನು ಕರೆಯುವುದಿಲ್ಲ. ಪ್ರಿಯರೇ, ಇಬ್ರಿಯ 12:15 ಹೆಚ್ಚಿನ ಕಹಿಯನ್ನು ಗಮನಿಸಬೇಕೆಂದು ಅವನು ನಮಗೆ ಹೇಳುವುದಿಲ್ಲ. ಆದರೆ ಯಾವುದೇ ಕಹಿ ನಮ್ಮಲ್ಲಿ ಇರಬಾರದು ಎಂಬುದಾಗಿ ಹೇಳುತ್ತಾನೆ. ಒಂದು ಮಿಶ್ರಣಕ್ಕೆ ಕೇವಲ 2% ವಿಷವನ್ನು ಹೊಂದಿರುವ ಯಾರಾದರೂ ನಿಮಗೆ ಕೇಕ್ ತುಂಡನ್ನು ನೀಡಿದರೆ ಅದನ್ನು ಬಯಸುವಿರಾ? ವಿಷವು ಕೇವಲ ಒಂದು ಸಣ್ಣ ಶೇಕಡವಾರು ಇದ್ದರೂ ಸಹ ಯಾರೂ ಸಹ ಆ ಕೇಕ್ ತುಂಡನ್ನು ತಿನ್ನಲು ಬಯಸುವುದಿಲ್ಲ ಎಂದು ನಮಗೆ ಖಾತ್ರಿ ಇದೆ. ಇದು ಮುಖ್ಯವಾಗಿ ಗಾತ್ರವಲ್ಲ, ಆದರೆ ಯಾವುದೇ ಸಣ್ಣ ವಿಷದ ಉಪಸ್ಥಿತಿ ಅವುಗಳನ್ನು ಅಪಾಯಕಾರಿಯನ್ನಾಗಿ ಮಾಡುತ್ತದೆ. ನೀವು ಸಿಲುಬೆಯ ಹತ್ತಿರ ಬಂದು ನಿಮ್ಮ ಕ್ಷಮೆಯನ್ನು ಕಂಡುಕೊಂಡಿದ್ದೀರಾ? ನಿಮ್ಮ ಅನ್ಯಾಯ ಮಾಡಿದವರಿಗೆ ಕ್ಷಮೆಯನ್ನು ನೀಡಿರಿ. ಕಹಿಯು ವಾಸಿಸುವ ಮೂಲಕ ನಿಮ್ಮನ್ನು ಕೊಲ್ಲಬೇಡಿರಿ. ದೇವರಲ್ಲಿ ನೀವು ಪ್ರಾರ್ಥಿಸಿರಿ, ದೇವರೇ ನಮಗೆ ಕ್ಷಮೆಯನ್ನು ನೀಡು, ನಮ್ಮ ಶತ್ರುಗಳನ್ನು ಕ್ಷಮಿಸು ಎಂಬುದಾಗಿ. ಒಂದು ವೇಳೆ ಅಹಿತೋಫೇಲನ್ನು ದಾವಿದನನ್ನು ಕ್ಷಮಿಸಿದರೆ ಇಂದು ಅಹಿತೋಫೇಲನ ಜೀವನವು ಅದು ಆನಂದವಾಗಿರುತ್ತಿತ್ತು. ಆದರೆ ಅವನು ಕ್ಷಮಿಸದ ಪ್ರಯುಕ್ತವಾಗಿ ತನ್ನನ್ನೇ ತಾನು ಕೊಂದುಕೊಂಡನು. ಪ್ರಿಯರೇ, ಇಂದು ನಾವು ಯಾವುದೇ ಕಹಿಯ ಭಾವನೆ ದ್ವೇಷವನ್ನು ನಾವಿಟ್ಟುಕೊಡದೆ ನಾವು ಕ್ಷಮಿಸುವವರಾಗಿ ಒಳ್ಳೆಯ ಮಕ್ಕಳಾಗಿ ನಾವು ಜೀವಿಸುವ ದೇವರು ನಮ್ಮ ನಿಮ್ಮೆಲ್ಲರನ್ನು ಕ್ಷಮಿಸುವನಾಗಿದ್ದಾನೆ. ದೇವರು ವಿಶೇಷವಾಗಿ ಈ ವಾಕ್ಯಗಳೊಂದಿಗೆ ನಮ್ಮ ನಿಮ್ಮೆಲ್ಲರನ್ನು ಆಶ್ರಯಿಸಲಿ ಎಂಬುದಾಗಿ ಈ ಸಂದೇಶವಾಗಿದೆ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡತಕ್ಕಂಥ ಪರಲೋಕದ ತಂದೆಯ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಮಾಡಿದಂಥ ಪ್ರತಿಯೊಂದು ಸಹಾಯಗಳಿಗಾಗಿ ಮತ್ತು ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ಅನೇಕ ಕಷ್ಟದಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ, ಬಡತನದಲ್ಲಿ, ಕಣ್ಣೀರಿನಲ್ಲಿ ಇದ್ದಾಗಲೂ ಕರ್ತನೆ, ನೀ ನಮ್ಮನ್ನು ಕೈಹಿಡಿದು ನಿನ್ನ ಸಹಾಯದ ಹಸ್ತವನ್ನು ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ವಾಕ್ಯದ ಭಾಗವನ್ನು ನಾವು ಧ್ಯಾನ ಮಾಡಿದ್ದೇವೆ. ಕಹಿಯು ನಿಮ್ಮನ್ನು ಕೊಲ್ಲಲು ಬಿಡಬೇಡಿ ಎಂಬುದಾಗಿ. ಹೌದು ದೇವರೇ, ನಮಗೆ ಕ್ಷಮಿಸುವಂಥ ಗುಣವನ್ನು ಅನುಗ್ರಹಿಸಿಕೊಡು. ನಾವು ಯಾವುದೇ ದ್ವೇಷದ ಮನೋಭಾವನೆಯನ್ನು ಇಟ್ಟುಕೊಂಡು ಜೀವಿಸದೆ ಕ್ಷಮಿಸುವಂಥ ಭಾವನೆಯ ನಮ್ಮೆಲ್ಲರಿಗೂ ದಯಪಾಲಿಸಿಕೊಡು. ಈ ವಾಕ್ಯಗಳನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬ ನಿನ್ನ ಪ್ರಿಯ ಮಕ್ಕಳನ್ನು ಹೆಸರೆಸರಾಗಿ ನಿನ್ನ ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಒಂದು ವೇಳೆ ಕಹಿ ಇದ್ದಂಥ ಪಕ್ಷದಲ್ಲಿ ಎಲ್ಲವನ್ನ ತೆಗೆದು ಅವರನ್ನು ಶುದ್ಧಗೊಳಿಸು, ಸಮಾಧಾನ ಶಾಂತಿಯನ್ನು ಕೊಡು. ನಾವೆಲ್ಲರೂ ನಿನ್ನ ನಿತ್ಯ ನಿರಂತರ ರಾಜ್ಯದಲ್ಲಿ ಸೇರುವಂತೆ ನಮ್ಮ ನಿಮ್ಮೆಲ್ಲರನ್ನೂ ಆಶ್ರಯಿಸಿ ಬಲಪಡಿಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಡುತ್ತೇವೆ ತಂದೆಯೇ, ಆಮೇನ್.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA Mission Compound, Salisbury Park, Market Yard Post, Pune 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.